गुरु ब्रह्मा गुरुर विष्णु गुरुर्देव महेश्वर गुरु साक्षात परब्रह्म तस्मै श्री गुरवे नमः। ब्रह्मानंदम परम सुखदम केवलम ज्ञानमूर्तिम द्वंद्वातीतं गगन सदृशं तत्त्वमस्यादिलक्षणम् एकं नित्यं विमलमचलं सर्वधी साक्षीभूतं भावातीतं त्रिगुणरहितं सद्गुरु तन्नमामि।
दिव्यात्मस्वरूपिगळे, आत्मबंधुगळे, ई दिन भजगोविंदम श्लोकगळल्लि ಐದನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಯಾವದ್ವಿತ್ತೋಪಾರ್ಜನ ಸಕ್ತ ತಾವನ್ನಿಜ ಪರಿವಾರೂ ರಕ್ತ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂಕೋಪಿ ನ ಪೃಚ್ಛತಿ ಗೇಹೇ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಕೃನ್ ಕರಣೆ. ಯಾವದ್ವಿತ್ತೋಪಾರ್ಜನ ಸಕ್ತ, ನೀನು ಎಷ್ಟರ ತನಕ ಹಣವನ್ನು ಸಂಪಾದನೆ ಮಾಡುತ್ತೀಯೋ ತಾವನ್ನಿಜ ಪರಿವಾರೋ ರಕ್ತ, ಅಷ್ಟರ ತನಕ ನಿನ್ನ ಪರಿವಾರವೆಲ್ಲ ನಿನ್ನನ್ನು ಆಶ್ರಯಿಸಿರುತ್ತಾರೆ, ನಿನ್ನನ್ನು ಪ್ರೀತಿಸುತ್ತಾರೆ, ಅಭಿಮಾನಿಸುತ್ತಾರೆ, ಗೌರವವನ್ನು ಕೊಡುತ್ತಾರೆ. ಪಶ್ಚಾಜ್ಜೀವತಿ ಜರ್ಜರ ದೇಹೆ, ವೃದ್ಧಾಪ್ಯದಲ್ಲಿ ನಿನ್ನ ದೇಹ ಕೃಶಿಸಿದಾಗ ನಶಿಸಿದಾಗ ವಾರ್ತಾಂಕೋಪಿನ ಪೃಚ್ಛತಿ ಗೇಹೆ, ನಿನ್ನ ಮನೆಯಲ್ಲಿರತಕ್ಕಂಥ ನಿನ್ನ ಪರಿವಾರವೇ ನಿನ್ನ ಬಗ್ಗೆ ನಿನ್ನ ಯೋಗಕ್ಷೇಮವು ಕೂಡ ನಿನ್ನನ್ನು ಕೇಳುವುದಿಲ್ಲ, ನಿನ್ನ ಬಗ್ಗೆ ವಿಚಾರ ಮಾಡುವುದಿಲ್ಲ. ಎಷ್ಟರ ತನಕ ಗೌರವ ಕೊಡ್ತಾರೆ? ಎಲ್ಲಿಯವರೆಗೂ ನೀನು ಸಂಪಾದನೆ ಮಾಡ್ತೀಯೋ ಅಲ್ಲಿವರೆಗೆ ಗೌರವ ನಿನಗೆ. ಶರೀರದಲ್ಲಿ ಶಕ್ತಿ ಕುಗ್ಗಿತು, ಬಲ ಉಡುಗಿತು, ವೃದ್ಧಾಪ್ಯ ಆವರಿಸಿತು, ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ, ದುಡಿಯುವ ಶಕ್ತಿ ಇಲ್ಲ, ಅಂಥ ಸಂದರ್ಭದಲ್ಲಿ ನಿನ್ನ ಪರಿವಾರವೇ, ನಿನ್ನ ಮಕ್ಕಳೇ, ನಿನ್ನ ಮೊಮ್ಮಕ್ಕಳೇ, ನಿನ್ನ ಹೆಂಡತಿ ಕೂಡ ನಿನಗೆ ಗೌರವ ಕೊಡಲ್ಲ, ಪ್ರೀತಿಸುವುದಿಲ್ಲ. ಜಗತ್ತಿನಲ್ಲಿ ನಡೆತಕ್ಕಂತಹ ಸತ್ಯಾಂಶವನ್ನು ಆಚಾರ್ಯರು ಈ ಶ್ಲೋಕದ ರೂಪದಿಂದ ತೋರಿಸ್ತಾ ಇದ್ದಾರೆ. ಧನ ಸಂಗ್ರಹ ಬಲ ನಿನಗಿರುವ ತನಕ ನಿನ್ನನ್ನು ಮುತ್ತಿರುವುದು ಪರಿವಾರ. ಮುಪ್ಪಾವರಿಸಿದ ದುರ್ಬಲ ದೇಹದ ನಿನ್ನನ್ನು ಕಂಡರೆ ಸರಿವರು ದೂರ. ಆಸ್ ಲಾಂಗ್ ಆಸ್ ದೇರ್ ಈಸ್ ದಿ ಎಬಿಲಿಟಿ ಟು ಅರ್ನ್ ಅಂಡ್ ಸೇವ್, ಸೋ ಲಾಂಗ್ ಆಸ್ ಆಲ್ ಯುವರ್ ಡಿಪೆಂಡೆಂಟ್ಸ್ ಅಟ್ಯಾಚ್ ಟು ಯು, ಲೇಟರ್ ಆನ್ ವೆನ್ ಯು ಕಮ್ ಟು ಲಿವ್ ವಿತ್ ಯರ್ ಓಲ್ಡ್ ಇನ್ಫರ್ಮ್ ಬಾಡಿ, no one at home care to speak even a word with you. ಇದು ಯಾವುದೇ ಒಂದು ಪ್ರದೇಶಕ್ಕೆ, ಒಂದು ಮನೆಗೆ ಸೀಮಿತವಾದ ಸತ್ಯಾಂಶವಲ್ಲ, ಇಡೀ ಜಗತ್ತಿನ ಸತ್ಯಾಂಶವನ್ನು ಆಚಾರ್ಯರು ಈ ಶ್ಲೋಕದಿಂದ ನಮಗೆ ತಿಳಿಸುತ್ತಿದ್ದಾರೆ. ಎಲ್ಲಿವರೆಗೆ ನಾವು ಸಂಪಾದನೆ ಮಾಡ್ತೀವೋ ಅಲ್ಲಿವರೆಗೂ ಮನೆಯಲ್ಲಿ ಪ್ರೀತಿಯಿಂದ ನೋಡ್ತಾರೆ. ಹೆಂಡತಿಗಳು ಬಹಳ ಪ್ರೀತಿಯಿಂದ, ಹೆಂಡತಿ ಸಂಪಾದನೆ ಮಾಡಿದ್ರೆ ಗಂಡ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಗಂಡ ಸಂಪಾದನೆ ಮಾಡಿದ್ರೆ ಹೆಂಡತಿ ಬಹಳ ಪ್ರೀತಿಯಿಂದ, ನೀನಿಂದ್ರ ಚಂದ್ರ ಮಹೇಂದ್ರ ದೇವೇಂದ್ರ ನನ್ನಂತಹ ಗಂಡ, ನನಗೆ ದೊರಕಿದಂತಹ ಗಂಡ ಜಗತ್ತಿಗೆ ಯಾರಿಗೂ ದೊರಕಿಲ್ಲ, ಅದೇ ಅವನಲ್ಲಿ ಶಕ್ತಿ ಹುಡುಗಿದರೆ ಅವಳೇ ಅಸಹ್ಯ ಪಡ್ತಾರೆ. ಸ್ವಲ್ಪ ದುಡಿಮೆ ಕಡಿಮೆ ಆಗಲಿ ಮನೆಯಲ್ಲಿ ಗೌರವ ಕಡಿಮೆ ಆಗುತ್ತೆ, ಪ್ರೀತಿ ಕಡಿಮೆ ಆಗುತ್ತೆ, ಆದರ ಕಡಿಮೆ ಆಗುತ್ತೆ, ಒಬ್ಬ ಅವಿವೇಕಿ ಪ್ರಶ್ನೆ ಮಾಡ್ತಾನೆ, ನನ್ನ ಹೆಂಡತಿ ಭಾಳ ಒಳ್ಳೆಯಳಲ್ಲ, ಎಷ್ಟು ಸೇವೆ ಮಾಡ್ತಾಳೆ, ನಾನಂದರೆ ಎಷ್ಟು ಪ್ರೀತಿ ಪ್ರೇಮ, ಮಕ್ಕಳಿಗೆ ನಾನಂದರೆ ಪಂಚ ಪ್ರಾಣ. ಮತ್ತು ಆಚಾರ್ಯರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಅದು ಸತ್ಯವೇ ಇದು ಸತ್ಯವೇ. ಶ್ರೀ ಶಂಕರರು ಹೇಳ್ತಾರೆ, ಆಗಲಿ ನೀನು ಹೇಳುವುದೇ ನಿಜವೆಂದು ತಿಳಿಯೋಣ, ಆದರೆ ಈ ಪ್ರೀತಿ ಈ ಗೌರವ ಈ ಅಭಿಮಾನ ಎಷ್ಟರ ತನಕಿರುತ್ತೆ, ಇದು ಶಾಶ್ವತವೇ? ಮಾತಾ ನಿಂದತಿ ನಾಭಿನಂದತಿ ಪಿತಾ ಭ್ರಾತಾನ ಸಂಭಾಷತಿ ಭೃತ್ಯು ಕುಪ್ಯತಿ ನಾನು ಗಚ್ಚತಿ ಸುತಃ ಕಾಂತಾಪಿ ನಾಲಿಂಗತೆ ಅರ್ಥ ಪ್ರಾರ್ಥನ ಶಂಕೆಯ ನಕುರುತೆ ಸಲ್ಲಾಪ ಮಾತ್ರಂ ಸುಹೃತ್ ತಸ್ಮಾತ್ ಅರ್ಥ ಮುಪಾರ್ಜಯ ಶೃಣು ಸಖೆ ಹ್ಯಾರ್ಥೇನ ಸರ್ವೇ ವಶಃ. ಹಣ ಇಲ್ಲದಿದ್ದರೆ ದುಡಿಮೆ ಇಲ್ಲದಿದ್ದರೆ ಮಾತಾ ನಿಂದತಿ ತಾಯಿ ಬೈತಾಳಂತೆ, ನಾ ಅಭಿನಂದತಿ ಪಿತ ತಂದೆ ಅಭಿಮಾನಿಸುವುದಿಲ್ಲ ಪ್ರೀತಿಸುವುದಿಲ್ಲ, ಭ್ರಾತಾನ ಸಂಭಾಷತೆ ಸಹೋದರರು ಮಾತಾಡಲ್ಲಂತೆ, ದುಡಿಯವರಿಗೆ ಬೆಲೆ, ಭೃತ್ಯು ಕುಪ್ಪತಿ ಸೇವಕರು ಸಿಟ್ಟು ಮಾಡ್ಕೊಳ್ತಾರಂತೆ, ಒಂದ್ಸಾರಿಲಿ ಎರಡು ಸಾರಿ ಹೇಳಿ ಸ್ವಲ್ಪ ಕಾಫಿ ತಗೊಂಬ ಅಂದರೆ ಸ್ವಲ್ಪ ಟೀ ತಗೊಂಬ ಸ್ವಲ್ಪ ಟಿಫನ್ ತಗೊಂಬ, ದುಡಿಮೆ ಇಲ್ಲ ಸೇವಕನೇ ಬೈತಾನಂತೆ, ಎಷ್ಟು ಸಾರಿ ಕುಡಿತೀರಿ ಕಾಫಿ ನೀವು? ನಾನು ಗಚ್ಚತಿ ಸುತಃ ಮಕ್ಕಳು ತನ್ನ ಮಾರ್ಗದಲ್ಲಿ ಹಿಂಬಾಲಿಸುವುದಿಲ್ಲ, ಕಾಂತಾಪಿ ನಾಲಿಂಗತೆ ತನ್ನ ಹೆಂಡತಿ ತನ್ನನ್ನು ಆಲಿಂಗನ ಮಾಡಿಕೊಳ್ಳುವುದಿಲ್ಲ, ಅರ್ಥ ಪ್ರಾರ್ಥನ ಶಂಕೆಯ ನ ಕುರುತೇ ಸಲ್ಲಾಪ ಮಾತ್ರಂ ಸುಹೃತ್, ದುಡ್ಡು ಎಲ್ಲಿ ಕೇಳ್ತಾನೋ ಅಂಥೇಳಿ ಪ್ರಾಣ ಸ್ನೇಹಿತರು ಕೂಡ ದೂರ ಹೋಗ್ತಾರಂತೆ, ಎದುರಿಗೆ ಬಂದ್ರೂ ಮಾತಾಡ್ಸಲ್ಲ, ಇವನು ವಿಶ್ ಮಾಡಿದ್ರೂ ಹೊರಟೋಗ್ತಿರ್ತಾರೆ. ಅರ್ಥ ಪ್ರಾರ್ಥನ ಶಂಕೆಯ ದುಡ್ಡು ಎಲ್ಲಿ ಕೇಳ್ತಾನೆ, ದುಡ್ಡಿದ್ರೆ ಎಲ್ಲರೂ ಹತ್ರ ಬರ್ತಾರೆ, ದುಡ್ಡು ಇಲ್ಲಾಂದ್ರೆ ಎಲ್ಲರೂ ದೂರ ಹೋಗ್ತಾರೆ. ತಸ್ಮಾತ್ ಅರ್ಥಮುಪಾರ್ಜಯ ಶೃಣು ಸಖಿ ಅರ್ಥೇನ ಸರ್ವೇ ವಶ, ಅರ್ಥೇನ ಸರ್ವೇ ವಶ, ದುಡ್ಡೊಂದು ಎದ್ದು ಬಿಟ್ರೆ ಎಲ್ಲ ನಿನ್ನ ಹತ್ರ ಬರ್ತಾರೆ, ಸರ್ವರು ವಶವಾಗ್ತಾರಂತೆ. ಸರ್ವೇ ವಶ ಧನ ಕನಕ ಉಳ್ಳನಕ ದಿನಕರನಂತಕ್ಕು, ದುಡ್ಡು ಇದ್ದರೆ ಎಷ್ಟು ಗೌರವ ಎಷ್ಟು ಮರ್ಯಾದೆ, ಧನ ಕನಕ ಉಳ್ಳನಕ ದಿನಕರನಂತಕ್ಕು ಧನ ಕನಕ ಹೋದ ಮರು ದಿವಸ ಹಾಳೂರ ಶುನಕನಂತಕ್ಕು ಸರ್ವಜ್ಞ, ನಾಯಿಕ್ಕಿಂತಲೂ ಕೇಳಂತೆ. ಆ ದುಡ್ಡೊಂದಿದ್ರೆ ದಿನಕರನಂತಕ್ಕು ಸೂರ್ಯನಂತೆ ಅವನು ಮೆರಿತಾನವನು, ಧನ ಕನಕ ಹೋದ ಮರು ದಿವಸ ಹಾಳೂರ ಶುನಕನಂತಕ್ಕು. ಕೆಲವ್ರಿಗೆ ದುಡ್ಡು ಕೊಡ್ತಾನೆ ಪರಮಾತ್ಮ, ದೊಡ್ಡ ಹೃದಯವೂ ಕೊಟ್ಟಿರ್ತಾನೆ, ಅದನ್ನು ಅವರು ಹಾಗೆ ಜೋಪಾನ ಮಾಡ್ತಾ ಹೋಗ್ತಾರೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪಥವಕ್ಕೂ ಕೈಲಾಸ ನೆರೆಮನೆಯೂ ಹಕ್ಕು ಸರ್ವಜ್ಞ. ದಾನ ಇಲ್ಲ ಧರ್ಮ ಇಲ್ಲ, ಬೇಕಾದಷ್ಟು ದುಡ್ಡಿದೆ ಏನಾಗುತ್ತ ದುಡ್ಡು, ದಾನಮು ಭೋಗಮು ನಾಶಮು ಪೂನಿಕತೂ ಮೂಡುಗತುಲು ಭುವಿ ಧನಮುನಕುನ್. ಡಬ್ಬು ಉಂದಿ ಧನಮುಂದಿ ಅಂತೆ ದಾನಂ ಚೇಯಾಲಿ, ಭೋಗಮು ಅನುಭವಿಸಾಲಿ, ದಾನಮು ಭೋಗಮು ನೆರುಗನಿ ದೀನುನಿ ಧನಮುನಕು ಗತಿ ತೃತೀಯವೇ ಪೊಸಗುನ್. ದಾನಂ ಚೇಯಿಡು ಪಿಸಿನಾರಿ ಪಿಸಿನಿಗೊಟ್ಟು, ಮನೆಗೆ ಬಂದ್ರೆ ಇಷ್ಟು ಊಟ ಕೇಳೋದಲ್ಲಿ ಇಷ್ಟು ಕಾಫಿ ಕೊಡಲ್ಲ, ದುಡ್ಡು ನೋಡಿದ್ರೆ ಐತೆ ಪಾಪಿ ಹಣ ಆಗುತ್ತದೆ. ದಾನಮ ಭೋಗಂ ತಿನ್ನಲೇದು ದಾನಂ ಚೇಸಲೇದು, ಏನೋದಂತ ಡಬ್ಬು ಬರ್ತೃಹರಿ ಹೇಳ್ಬಿಟ್ಟನೆ ನಾಶವಾಗುತ್ತ ದುಡ್ಡು, ಸದ್ವಿನಿಯೋಗ ಆಗಲ್ಲದು, ಹಾಳಾಗತ್ತೆ. ಯಾವುದೋ ಒಂದು ರೀತಿಯಲ್ಲಿ ವಿನಾಶಕಾದಿದೆ ಆ ಹಣಕ್ಕೆ. ಇದು ಅನುಭಾವಿಗಳ ಯೋಗಿಗಳ ಮಾತು ಇದು. ಆದ್ದರಿಂದ ಸಿರಿವಂದ ಕಾಲಕ್ಕೆ ಕರೆದು ದಾನವ ಮಾಡು, ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಬೇಕು ಹಣವನ್ನು. ಕುಲವು ಕಲುಗುವಾರು ಗೋತ್ರಂಬು ಕಲವಾರು. ಕುಲವು ಪೆದ್ದದೆ, ಗೋತ್ರವು ಪೆದ್ದದೆ. ಕುಲವು ಕಲುಗುವಾರು ಗೋತ್ರಂಬು ಕಲವಾರು, ವಿದ್ಯೆ ಚೇತವಿರ್ರ ವೀಗುವಾರು. ಪಸಿಡಿ ಕಲುಗು ವಾಣಿ ಬಾನಿಸ ಕೊಡುಕುರ ವಿಶ್ವದಾಭಿರಾಮ ವಿನುರವೇಮ. ಕುಲಂ ಪೆದ್ದದುಂದಿ, ಗೋತ್ರಂ ಪೆದ್ದದುಂದಿ, ವಿದ್ಯೆ ಉಂದಿ, ಇವಿನ್ನೀ ಉಂಡಿ ಕೂಡ ಧನವು ಲೇಕುಂಟೇ ಪ್ರಯೋಜನವೂ ಲೇದು. ಧನವಂತರಿಗೆ ಈ ಮೂರು ಲಂಗಿಪೋತಾಯಿಟ್ಟ. ಈ ಕಾಲದಲ್ಲಿ ಧನ ಹಣ ಸಂಪಾದನೆ ಮಾಡಬೇಕು. ಮನುಷ್ಯರ ಧ್ಯೇಯ ಉದ್ದೇಶ ಲಕ್ಷ್ಯವೇನಂತಂದರೆ ದೆ ವಾಂಟ್ ಟು ಅರ್ನ್ ಮನಿ. ಇವ ಮಕ್ಕಳಿಗೆಲ್ಲ ಬಿ ಟೆಕ್ ಓದಿಸ್ತಾರೆ, ಇಂಜಿನಿಯರ್ ಮಾಡಬೇಕು ಅಂತಾರೆ, ಎಂ ಬಿ ಎ ಓದಿಸ್ಬೇಕಂತಾರೆ, ಎಂ ಸಿ ಎ ಓದಿಸ್ಬೇಕಂತಾರೆ, ಕಂಪ್ಯೂಟರ್ನಲ್ಲಿ ಟ್ರೈನಿಂಗ್ ಕೊಡಿಸ್ತಾರೆ. ತಂದೆ ತಾಯಿಗಳ ಉದ್ದೇಶವೇನು? ಇವನಿಗೆಲ್ಲ ಲಂಡನ್ಗೂ ಅಮೇರಿಕಾ ಕಳಿಸ್ಬೇಕು. ಅಲ್ಲಿ ಏನು ಮಾಡೋಕ್ಕೆ ಕಳಿಸ್ತಾರೆ? ಹಣ ಸಂಪಾದನೆ ಮಾಡೋ ನಮಗೆ ಕಳಿಸ್ತಾ ಇರುವೆ. ನೀನು ಅಲ್ಲೇ ಬಿದ್ದುಕೊಂಡಿರೋ 5 ವರ್ಷ ಆಗಲಿ 10 ವರ್ಷ ಆಗಲಿ ನಿನ್ನ ಮುಖ ನೋಡೋಕ್ಕೂ ನಾವು ಇಷ್ಟಪಡಲ್ಲ. ನಮಗೆ ಬೇಕು ಹಣ, ಆ ಡಾಲರು ಆ ಪೌಂಡ್ಸು ನಮಗೆ ಕಳಿಸ್ತಾ ಇರು. ಎಂಥ ಆಶೆ, ಎಂಥ ಉದ್ದೇಶವಿಟ್ಕೊಂಡಿರ್ತಾನೆ. ಆದ್ದರಿಂದ ಇಂದು ಮಾನವ ನ್ಯಾಯದಿಂದೋ ಅನ್ಯಾಯದಿಂದೋ, ಸನ್ಮಾರ್ಗದಿಂದೋ ದುರ್ಮಾರ್ಗದಿಂದೋ ಹಣ ಸಂಪಾದನೆ ಮಾಡಬೇಕು. ಸರಕಾರ ದರೋಡೆಕಾರನಾದಾಗ ನೌಕರರು ನರಭಕ್ಷಕರಾಗದಿರುವರೇನಯ್ಯ. ಸರಕಾರ ದರೋಡೆಕಾರನಾದಾಗ ನೌಕರರು ನರಭಕ್ಷರಾಗದಿರುವರೇನಯ್ಯ. ಸಚಿವರೇ ಸುಲಿಗೆಗಾರರಾದಾಗ ಆಪ್ತ ಸಹಾಯಕರು ಢಕಾಯಿತರಾಗರೇನಯ್ಯ. ಪೋಷಕರೇ ಶೋಷಕರಾದಾಗ ಆಶ್ರಿತರು ಜೀವನ್ಮೃತರಾಗರೇನಯ್ಯ. ಸಮಾಜವೇ ಸಮಜವಾದಾಗ ವ್ಯಕ್ತಿ ಪಶುವಾದರೆ ಆಶ್ಚರ್ಯವೇನಯ್ಯ. ಭಾರತ ದೇಶದಲ್ಲಿ ಇಂದು ಹಣ ಸಂಪಾದನೆ ಮಾಡುವುದು ಪಾಪದ ಭೀತಿ ಇಲ್ಲ ಮನುಷ್ಯನಿಗೆ. ಇಂದು ಅವರ ಉದ್ದೇಶವೇನು? ಹಣ ಸಂಪಾದನೆ. ದೈವ ಪ್ರೀತಿ, ಪಾಪ ಭೀತಿ, ಸಂಘ ನೀತಿ ಅಳಿಸಿ ಹೋಗ್ಬಿಟ್ಟಿದೆ. ದೇವರ ಮೇಲೆ ಪ್ರೀತಿ ಇಲ್ಲ, ಪಾಪದ ಭಯ ಇಲ್ಲ, ಸಂಘದ ನೀತಿ ಇಲ್ಲ. ಏನು ಮಾಡಬೇಕು? ದುಡ್ಡು ಸಂಪಾದನೆ, ಮೋಸ ಆಗಲಿ ವಂಚನೆ ಆಗಲಿ ಇದ್ದಾಗ ಆಗಲಿ, ಆದರೆ ಮಾಡಿದ್ದುಣ್ಣು ಮಾರಾಯ. ಚೀಸೀನ ಪಾಪಾಮು ದಾಚೀನ ಪೋದನೆ. ಎಷ್ಟೇ ವರ್ಷಕ್ಕಾಗಲಿ ಅದು ಪಾಪದ ಬುತ್ತಿ ಬೆನ್ನು ಕಟ್ಕೊಂಡಿರ್ಲೇ ಬಿಡಲ್ಲ. ಅದನ್ನು ಯಾರ್ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಅಂದ್ಕೋಬೋದು ನಾನು ತಪ್ಪಿಸ್ಕೊತೀನಿ, ನಾನು ಮೋಸ ಮಾಡಿ ನಾನು ತಪ್ಪಿಸ್ಕೊಂಡಿದ್ದೀನಿ. ಮಾಡಿದ್ದುಣ್ಣು ಮಾರಾಯ ಉಣ್ಲೇಬೇಕದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹಿಂಸೆ ಕೊಡೋಕೆ ಬರೀ ಬರುತ್ತದೆ. ಒಂದು 2-3 ವರ್ಷ ಕೆಳಗೆ ನಡೆದ ಒಂದು ಸಂಘಟನೆ. ಒಂದು ಮನೆಯಲ್ಲಿ ಒಂದು ಅಜ್ಜಿ, ಒಂದು ಕೆಲಸದವಳು, ಮಕ್ಕಳು ಮೊಮ್ಮಕ್ಕಳೆಲ್ಲ ಫಾರಿನ್ನಲ್ಲಿದ್ದಾರೆ, ಬೇಕಾದಷ್ಟು ದುಡ್ಡು ಕಳಿಸ್ತಾ ಇದ್ದಾರೆ. ಆ ದುಡ್ಡು ಗಂಟು ಕಟ್ತಾ ಇದ್ದಾಳೆ ಅಜ್ಜಿ. ಚಿನ್ನ ಇದೆ ಮನೆಯಲ್ಲಿ, ನೋಟುಗಳಿವೆ, ಎಲ್ಲ ಗಂಟು ಕಟ್ತಾ ಇದ್ದಾಳೆ. ಯಾರೋ ಒಬ್ಬನ ನೋಡಿಕೊಂಡು ಆ ಕೆಲಸದ ಆಳು ಎಷ್ಟೊತ್ತಿಗೆ ಮನೆಗೆ ಬರ್ತಾಳೆ, ಎಷ್ಟೊತ್ತು ಕೆಲಸ ಮಾಡ್ತಾಳೆ, ಎಷ್ಟೊತ್ತಿಗೆ ಹೋಗ್ತಾಳೆ ಎಲ್ಲ ನೋಡು. ಮಧ್ಯಾಹ್ನ ಕೆಲಸ ಮಾಡಿ ಅವ್ರು ಮುಗಿಸಿ ಅವ್ರ ಮನೆಗೆ ಹೋದ್ಲವಳು. ಒಳಗೆ ಮಲಗಿದ್ದಾಳೆ, ಕದ ಹೊಡೆದಾಗ ಬಂದು ಬಾಗಿಲು ತೆಗಲಿ. ಏನಪ್ಪ ಅಂತಂದರೆ ಭಾಳ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ಬೇಕು ಅಂತಂದ. ಪಾಪ ಯಾರೋ ನೀರು ಕೇಳ್ತದೆ ಅಂತ ಒಳಗೆ ಹೋದ್ಲು. ಇವನು ಕದ ಮುಚ್ಚಿದ, ಬಾಗಿಲು ಲಾಕ್ ಮಾಡ್ದ. ಆ ಅಜ್ಜಿನ ಕುಂದಾಗಿ ಸ್ವಲ್ಪ ಹಣ ತಗೊಂಡು ಓಡೋದು. ಯಾರಿಗೆ ಗೊತ್ತಾಗಲಿಲ್ಲ. ರಾತ್ರಿ ಕಳೀತು. ಮಾರನೇ ದಿನ ಪಕ್ಕದ ಮನೆಯವರು ಎದುರು ಮನೆಯವರು ಬಂದು ಕದ ಹೊಡೆದ್ರು, ತೆಗಿಲಿಲ್ಲ. ಅನುಮಾನ ಬಂತು, ಒಳಗೆ ನುಗ್ಗಿದ್ರು ದುಬ್ಬಿ ಹೆಣ. ಪೊಲೀಸ್ ಕಂಪ್ಲೇಂಟ್ ಹೋಯಿತು. ಪೊಲೀಸವರೆಲ್ಲರೂ ಬಂದರು, ಒಳಗೆಲ್ಲ ಬಂದು ನೋಡಿದರು. ಹೆಣ ಸರ್ಕಲ್ ಇನ್ಸ್ಪೆಕ್ಟ್ರ್ DYSP ನೋಡಿದ್ರು, ಒಳಗೆಲ್ಲ ಅಲ್ಮೇರ ತೆಗೆದ್ರು, ಗೋಡ್ರೇಜ್ ಬೀರವೆಲ್ಲ ತೆಗೆದ್ರು, ಚಿನ್ನ ಬೇಕಾದಷ್ಟಿದೆ, ಇನ್ನು ನೋಟುಗಳಿವೆ, ಹೆಣ ಇದೆ. ಅವರಿಬ್ಬರು ಮಾತಾಡಿಕೊಂಡ್ರು, ಏನಿದೆ ವ್ಯಾಪಾರ 50-50, ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ ನೋಡಿ. ಆ ಚಿನ್ನ ಆ ನೋಟುಗಳು ಅದೆಲ್ಲ ಒಳಗಾಕ್ಕೊಂಡ್ರು. ಅವ್ರ ಮನೆಗೆ ಹೋಗಿ ಭದ್ರವಾಗಿಟ್ಟು ಮತ್ತೆ ಬಂದು ಆಮೇಲೆ ಏನೇನು ಕಾರ್ಯಕ್ರಮ ಮಾಡಬೇಕು ಅದೆಲ್ಲ ನಡೆಸಿದರು. ರಕ್ಷಕರೇ ಭಕ್ಷಕರಾಗ್ತಾಯಿದ್ದಾರೆ. ಯಾವ ಡಿಪಾರ್ಟ್ಮೆಂಟ್ನಲ್ಲಿ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ದುರಿಯೋದು ಭಾಳ ಕಷ್ಟ, ದುಡ್ಡಿನಿಂದ ಸುಖ ಶಾಂತಿ ಲಭಿಸುತ್ತದಂತೇಳಿ ಭ್ರಮೆಯಲ್ಲಿ ಬಿದ್ದಿದ್ದೀವಿ ನಾವು. ಸಿಗೋಲ್ಲ, ಬೇಕು, ನಮ್ಮ ಜೀವನ ನಡೆಸೋಕ್ಕೆ ಹಣ ಬೇಕು, ಅಷ್ಟೇ ಕೊಡಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಣ ಹೆಚ್ಚಾದಂಗೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ನೆಮ್ಮದಿ ಕಳೆದುಕೊಳ್ತೀವಿ. ಯು ವಿಲ್ ನಾಟ್ ಬಿ ಹ್ಯಾಪಿ. ಹಣವಂತರು ಕೇಳಿ ನೋಡಿ, ಅವರು ನಿದ್ದೆ ಬರಲ್ಲ ಅವ್ರಿಗೆ. ಆ ಆಸೆ, ದುಡ್ಡಿನ ಆಸೆ ಒಂದು ಸಾರಿ ಮನಸ್ಸಿನಲ್ಲಿ ಒಕ್ಕೊಳ್ತು ಅಂತಂತಂದರೆ ನೆಮ್ಮದಿ ಕಳ್ಕೊತೀವಿ, ಸುಖ ಇಲ್ಲ, ಶಾಂತಿ ಇಲ್ಲ. ಆ ಹಣವೇ ಅಣ್ಣ ತಮ್ಮಂದ್ರನ್ನ ಅಗಲಿಸುತ್ತದೆ, ತಂದೆ ಮಕ್ಕಳ ನಡುವೆ ವೈರತ್ವವನ್ನು ಬೆಳೆಸುತ್ತದೆ. ಎಷ್ಟೋ ಮಂದಿ ಮಕ್ಕಳು ತಂದೆ ನನಗೆ ಸರಿಯಾಗಿ ಹಂಚಲಿಲ್ಲ ಆಸ್ತಿ ಅಂತೇಳಿ ತಂದೆಯನ್ನು ಕೊಂದಿದ್ದಾರೆ. ಅಷ್ಟರ ತನಕ ತಂದೆ ಅಂದರೆ ಎಷ್ಟೋ ಪ್ರೀತಿ ತೋರಿಸಿರ್ತಕ್ಕಂಥ ಮಕ್ಕಳೇ ತಂದೆಯನ್ನು ಕೊಂದಿದ್ದಾರೆ. ಅಣ್ಣ ನನಗೆ ದುಡ್ಡು ಕೊಡಲಿಲ್ಲ ಅಂತೇಳಿ ಅಣ್ಣನನ್ನು ಕೊಂದ ತಮ್ಮಂದಿರು ಈ ಸಮಾಜದಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ದುಡ್ಡು. ಜಗತ್ತಿನಲ್ಲಿ ಸಂಪತ್ತಿನಿಂದ ವಿಜ್ಞಾನದಿಂದ ಶಾಂತಿ ಲಭಿಸುವುದಿಲ್ಲ. ನಿಜವಾದ ಶಾಂತಿ ಅಂತರ ಅನುಭವದಿಂದಲೇ ಲಭಿಸುತ್ತದೆ. ಆ ಅಂತರ ಅನುಭವಕ್ಕೆ ಪ್ರಯತ್ನ ಪಡಿರಿ. ವಿನೋಬಾವೆ ಹೇಳಿದ ಮಾತಿದು, ಜಗತ್ತಿನಲ್ಲಿ ಸಂಪತ್ತಿನಿಂದ ವಿಜ್ಞಾನದಿಂದ ಯಾರಿಗೂ ಶಾಂತಿ ಲಭಿಸುತ್ತದೆ. ಹಾಲು ಪಿಲ್ಲಲ ಮೋಹಂಬು ಎಂಥವರೆಗೂ, ತೆಸ್ತೆ ತಿನ್ನೇವರೆಗೂ, ಸಚ್ಚಿನಯನಕ ಗುಂತಕಾಡ ಒಚ್ಚೇವರೆಗೂ, ಮಣ್ಣು ಮುಚ್ಚೇವರೆಗೂ. ಹಾಲು ಪಿಲ್ಲಲ ಮೋಹಂಬು ಎಂಥವರೆಗೂ, ತೆಸ್ತೆ ತಿನ್ನೇವರೆಗೂ, ಸಚ್ಚಿನಯನಕ ಗುಂತಕಾಡ ಒಚ್ಚೇವರೆಗೂ, ಮಣ್ಣು ಮುಚ್ಚೇವರೆಗೂ. ಎಂಥ ಪಂಡಿನ ಕೂಟಿಕೆ, ಎನ್ನಾಳು ಬ್ರತಿಕಿನ ಕಾಟಿಕೆ, ದಾನ್ನಿ ತಪ್ಪಿಂಚುಕೊನೆ ಕಾದು. ಒಂದು ನಗರಕ್ಕೆ ಒಬ್ಬ ಸ್ವಾಮೀಜಿ ಬಂದರು. ಜನರಿಗೆ ಹಿತವಚನ ಹೇಳಿ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಸಬೇಕು ಅಂತೇಳಿ ಬಂದರು. ಪ್ರವಚನಗಳು ಮಾಡ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಅವರು ಪ್ರವಚನ ಕೇಳ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಒಬ್ಬಾತ ಪ್ರತಿ ದಿವಸ ಹೋಗ್ತಾ ಇದ್ದಾನೆ. ಅವನಿಗೆ ಒಬ್ಬ ಗೆಳೆಯ, ಬಾಲ್ಯ ಸ್ನೇಹಿತ, ಅವನಿಗೆ ಫೋನ್ ಮಾಡಿ ತಿಳಿಸಿದ, ಹಿಂಗೆ ಸ್ವಾಮೀಜಿ ಬಂದರೆ ಭಾಳ ಚೆನ್ನಾಗಿ ನಾಲ್ಕು ಮಾತು ಹೇಳ್ತಾರೆ, ಕೇಳಲು ಚೆನ್ನಾಗಿರುತ್ತೆ, ಬಾ ನೀನು ಕೂಡ ನನ್ನ ಜೊತೆಯಲ್ಲಿ. ಏ ನನಗೆಲ್ಲ ಆಗುತ್ತೆ ಬರಲಿಕ್ಕೆ, ಫ್ಯಾಕ್ಟ್ರಿಗಳು ಯಾರು ನೋಡ್ಕೊತಾರೆ, ಮನೆ ಕೆಲಸಗಳು ಯಾರು ನೋಡ್ಕೊತಾರೆ, ಭಾಳ ಬ್ಯುಸಿ ನಾನು, ನನ್ನ ಕೈಲಿ ಆಗೋದಿಲ್ಲ ಅಂತಂದ. ಪ್ರತಿ ದಿವಸ ಫೋನ್ ಮಾಡ್ತಾ ಇದ್ದಾನೆ. ಒಂದು ದಿವಸ ಇವನು ಭಾಳ ಸಿಟ್ಟು ಮಾಡ್ದ, ಒಂದು ದಿವಸ ಆದರೂ ಬಾರೋ ನೀನು, ಸರಿ ಇವತ್ತು ಬರ್ತೀನಿ ನಡಿ ಅಂತೇಳಿ ಅವನ ಜೊತೆಯಲ್ಲಿ ಕಾರ್ನಲ್ಲಿ ಹೋದರು. ಭಾಷಣ ಕೇಳಿದರು, ಭಾಳ ಸಂತೋಷವಾಯಿತು. ಎಲ್ಲರೂ ಹೊರಟೋದ್ರು, ಸ್ವಾಮಿಗೆ ದರ್ಶನ ಮಾಡಿಕೊಂಡ್ರು. ಸ್ವಾಮಿ ನನ್ನ ಸ್ನೇಹಿತ, ಇವನು, ಇವನಿಗೆ 4-5 ಫ್ಯಾಕ್ಟ್ರಿಗಳಿದ್ದಾವೆ, ಭಾಳ ಚೆನ್ನಾಗಿ ದುಡಿತಾ ಇದ್ದಾನೆ. ಏನಪ್ಪ ನೀನು ಸುಖವಾಗಿದ್ದೀಯಾ, ನೆಮ್ಮದಿಯಾಗಿದ್ದೀಯಾ ಅಂತ ಸ್ವಾಮಿ ಕೇಳಿದರು. ನಾನು ಸಂತೋಷವಾಗಿದ್ದೀನಿ ಸ್ವಾಮಿ, ನನಗೇನು ತೊಂದರೆ ಇಲ್ಲ. ಅನುಕೂಲವತಿಯಾದ ಹೆಂಡತಿ ಇದ್ದಾಳೆ, ಮಕ್ಕಳು ಒಳ್ಳೆಯವರು, ಎಲ್ಲರೂ ಚೆನ್ನಾಗಿ ಓದಿದ್ದಾರೆ, ಕೆಲಸಗಳು ಮಾಡ್ಕೊತ ಇದ್ದಾರೆ, ಫ್ಯಾಕ್ಟ್ರಿಗಳು ನೋಡ್ಕೊತಿದ್ದಾರೆ. ಐ ಆಮ್ ಕ್ವೈಟ್ ಹ್ಯಾಪಿ. ಮತ್ತು ಆಧ್ಯಾತ್ಮದಲ್ಲಿ ನೀನು ಧ್ಯಾನ ಯೋಗ ಮಾಡೋದು ಕಲಿ ಸ್ವಲ್ಪ, ಅದರ ಜೊತೆಗೆ ಈ ನಮಗಿಲ್ಲ ಟೈಮ್ ಸ್ವಾಮಿ, ಬ್ಯುಸಿ ನಾನು ಯಾವಾಗಲೂ. ಹಾಗಾದರೆ ನಿನ್ನ ಹೆಂಡತಿ ಮಕ್ಕಳು ಭಾಳ ಪ್ರೀತಿಸುತ್ತಾರೆ ನಿನಗೆ? ಅಯ್ಯೋ ನನ್ನ ಸಲುವಾಗಿ ಪ್ರಾಣ ಕೊಡಂದ್ರೆ ಕೊಡ್ತಾರೆ. ಹಾಂ ನಿಜನಾ? ಏನು ಸ್ವಾಮಿ ಕೇಳ್ತಾರೆ? ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಾನು ಮನೆಗೆ ಬರದೆ ನನ್ನ ಹೆಂಡತಿ ಊಟ ಮಾಡಲ್ಲ, ನನ್ನ ಸಲುವಾಗಿ ಕಾಯ್ತಾ ಇರ್ತಾಳೆ. ನನ್ನ ಮಕ್ಕಳಿಗೆ ಏನು ಹೇಳಿದ್ರೂ ಅವನು ಅವರು ನನ್ನ ಆಜ್ಞೆ ಮೀರಲ್ಲ. ನನ್ನ ಸ್ವಸ್ಥರಾಗೆ, ನನ್ನ ಮಕ್ಕಳ ಹಾಗೆ, ನನ್ನ ಅಳಿಯಂದ್ರ ಹಾಗೆ, ತಂದೆ ತಾಯಿ ಎಲ್ಲರೂ ಭಾಳ ನಾನು ಹೇಳ್ದಂಗೆ ಕೇಳ್ತಾರೆ. ನನ್ನ ಮಾತಿಗೆ ಅಷ್ಟು ಬೆಲೆ ಇದೆ. ನಾನು ಭಾಳ ಸಂತೋಷವಾಗಿದ್ದೀನಿ, ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೀನಿ ಸ್ವಾಮೀಜಿ ಅಂದರು. ಯಾಕೋ ನನಗೆ ಅನುಮಾನ ಬರ್ತಾ ಇದೆ, ನಿನ್ನ ಪರಿವಾರವನ್ನು ನಾನು ನೋಡಿಲ್ಲ, ಯಾಕೋ ಅನುಮಾನ ಬರ್ತಾ ಇದೆ ನನಗೆ. ಒಂದು ವೇಳೆ ಪ್ರೀತಿ ಏನಾದರೂ ತೋರಿಸಿದ್ರೂ ನಿಜವಾದ ಪ್ರೀತಿ ಕಾಣ್ತಾ ಇಲ್ಲ, ಸ್ವಾರ್ಥ ಕಾಣ್ತಾ ಇದೆ ನನಗೆ. ತಪ್ಪಾಗಿ ತಿಳ್ಕೊಂಡಿರಿ ಸ್ವಾಮಿ ನೀವು. ನಿಮಗೇನು ಗೊತ್ತು ಸನ್ಯಾಸಿಗಳು, ನಿಮಗೇನು ಹೇಳ್ತೀಯ ಮಕ್ಕಳ, ನಿಮಗೆ ಸಂಸಾರ ಎಂಬ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ನಿಮಗೆ. ಊರೂರು ಅಲ್ದಾಡೋರು ನಿಮಗೇನು ಗೊತ್ತಾಗತ್ತೆ ನಿಮಗೆ? ಆ ಆನಂದ, ಆ ಸಂತೋಷ ಆಗಲಿ. ನಿಮ್ಮ ಮನೆಗೆ ಬರ್ತೀನಿ ನಾನು, ಅವ್ರ ಪ್ರೀತಿ ಎಷ್ಟಿದೆಯೋ ಸ್ವಲ್ಪ ತೂಕ ಮಾಡಿ ನೋಡಬೇಕಾಗತ್ತೆ, ನೋಡೋಣ. ಒಂದು ಚಿಕ್ಕ ಪರೀಕ್ಷೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಏನು ಪರೀಕ್ಷೆ ಸ್ವಾಮಿ? ಏನಿಲ್ಲ, ನೀನು ಬೆಳಗ್ಗೆ ಎದ್ದ ತಕ್ಷಣ ನೀನು ಹೆಂಡತಿ ಕಾಫಿನೋ ಟೀನೋ ತಂದು ಕೊಡ್ತಾಳೆ ನಿನಗೆ, ಅದೆಂಥದೋ ಕುಡಿತೀವಿ, ಬೆಡ್ ಕಾಫಿ ಏನೋ ಕುಡಿತೀವಿ. ಅದು ಕುಡಿದ ತಕ್ಷಣ ಕೆಳಗೆ ಬಿದ್ದುಬಿಡು, ಸತ್ತವನಂತೆ ಬಿದ್ದುಬಿಡು. ಎಷ್ಟೊತ್ತು ಬೀಳ್ಬೇಕು ನಾನು? ನಾನು ಬಂದು ನಿನಗೆ ಏಳು ಎಂಬವರು ನೀನು ಬಿದ್ದಿರಬೇಕು. ಇಷ್ಟು ಸಹ ಸಹಕಾರ ಕೊಡು. ಟೆಸ್ಟ್ ಮಾಡಿ ನಾನು ನಿನ್ನ ಹೆಂಡತಿ ಮಕ್ಕಳಿಗೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಭಾಳ ಹೇಳ್ತಾ ಇದೆಯಲ್ಲ, ಸ್ವಲ್ಪ ನನಗೇನು ಗೊತ್ತಾಗುತ್ತೆ, ನಾನು ಸಂಸಾರಿ ಅಲ್ಲ, ನಾನು ಸನ್ಯಾಸಿ, ಆದ್ರೂ ಸ್ವಲ್ಪ ನನಗೆ ಅವಕಾಶ ಕೊಡಿ. ಅಯ್ಯೇ ನೀವು ಸೋಲ್ತೀರಿ ಸ್ವಾಮಿ ಅಂದ, ನೀವು ಸೋಲ್ತೀರಿ ಆಗಲಿ, ಇದೊಂದು ಮಾತು ಕೊಡು ಹೋಗು, ನೀನು ಅಡ್ರೆಸ್ ಕೊಡು, ಮನೆಗೆ ಬರ್ತೀನಿ ನಾನು. ಸರಿ, ಬೆಳಗ್ಗೆ ಅವನು ಎದ್ದ, ಸ್ವಾಮಿ ಹೇಳಿದ್ದ ಸೂತ್ರ ಅರ್ಥ ಆಯ್ತು ಅವನಿಗೆ, ನೆನಪಿಗೆ ಬಂತು. ಹೆಂಡತಿ ಭಾಳ ಸಂತೋಷದಿಂದ ಏನ್ರಿ ಅಂತೇಳಿ ಕಾಫಿ ತೊಗೊಂಡು ಬಂದು ಕೊಟ್ಲು. ಕುಡ್ದ ಕಾಫಿ, ಬೆಡ್ ಮೇಲಿಂದ ಧನಂತ ಕೆಳಗೆ ಬಿದ್ದ, ಕೈ ಕಾಲೆಲ್ಲ ಶೆಟ್ಕೊಂಡು ಹೋಗಿ ಬಿದ್ದುಬಿಟ್ಟ ಅವನು. ಹೆಂಡತಿ ಗಾಬರಿ ಆಗಿಬಿಡ್ತು, ಏನಾಯ್ತು ಏನಾಯ್ತು ಏನಾಯ್ತು, ಮಾತಾಡಬಾರ್ದು, ಕಣ್ಣು ಮುಚ್ಕೊಂಡಿದ್ದಾನೆ, ಎಲ್ಲ ಕೇಳ್ತಾ ಇದ್ದಾನೆ, ಕೇಳಿಸ್ತಾ ಇದೆ ಎಲ್ಲ. ಬಿದ್ದ ಅವನು, ನೋಡಿದ್ಲು, ಎದೆ ಮೇಲೆ ಕೈ ಇಟ್ಟೆ ನೋಡಿದ್ಲು, ನೋಡಿದ್ಲು, ಮಾತಿಲ್ಲ, ಗಾಬರಿ ಆಗಿಬಿಟ್ಲು. ತಕ್ಷಣ ಕೂಗಿದ್ಲು, ಮಕ್ಕಳೆಲ್ಲ ಬಂದರು, ಸ್ವಸ್ಥರು ಬಂದ್ಲು, ಅತ್ತೆ ಮಾವ ಬಂದರು, ಬಿದ್ದುಬಿಟ್ಟನು. ಏನಾಯ್ತು 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 ಫೋನ್ ಮಾಡಿದ್ರು, ಒಬ್ಬರಲ್ಲ 4-5 ಜನ ಡಾಕ್ಟರ್ಸ್ ಬಂದರು, ನೋಡ್ರಿ 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 ಅಂತಂದ್ರು. ಅವರೆಲ್ಲ ಟೆಸ್ಟ್ಗಳು ಮಾಡ್ತಾಯಿದ್ದಾರೆ, ಕೈ ನೋಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಡಾಕ್ಟರ್ ಅಂದ, ಇದೇನೋ ಹಾರ್ಟ್ ಅಟ್ಯಾಕ್ ಸಂಬಂಧ, ಇನ್ನು ಹೊರಟೋಗಂಗೆ ಕಾಣ್ತತ್ತೆ ಅಂದ. ಇನ್ನು ಹಾಳಾಗಿ ಶುರು ಮಾಡಿದ್ರು, ಏನು ಮಾಡಬೇಕು? ಪವರ್ಫುಲ್ ಇಂಜೆಕ್ಷನ್ಸ್, 10,000 ಅಲ್ಲ, 50,000 ಅಲ್ಲ, 1,00,000 ಹೋಗಲಿ, 2,00,000 ಹೋಗಲಿ, ಇನ್ನೂ ಡಾಕ್ಟರ್ಸ್ನ ಕರೀರಿ ಕರೀರಿ ಅಂತಂದ. ಯಾರ್ಯಾರು ಬಂದು ಏನೇನು ಮಾಡಿದ್ರು, ನಿಜವಾಗಿ ಏನೇನು ಆಗಿದ್ರೆ ಅಲ್ಲ, ಅವನು ಸುಮ್ಮನೆ ಬಿದ್ದಾನೆ ಅಷ್ಟೇ. ಇವನು ಏನೇನು ಮಾಡ್ತಾರೆ, ಅವನು ಕಣ್ಣು ತೆಗಿವಲ್ಲ ಸ್ವಾಮಿ. ಕರೆಕ್ಟ್ ಬಂದ, ಭವತೀ ವಿಕ್ಷಾನ್ ದೇಹಿ ಅಂತ ಮನೆ ಮುಂದೆ ಬಂದ. ನೋಡಿದ ಯಾರೋ ಸ್ವಾಮೀಜಿ ಬಂದರೆ, ಏನೇ ಮನೆಯಲ್ಲಿ ಗಲಾಟೆ ಏನದು ಅಂತಂತಂದು. ಅಯ್ಯೋ ಯಜಮಾನ್ ಬಿದ್ದುಬಿಟ್ಟಿದ್ದಾನೆ, ಎಲ್ಲರೂ ಭಾಳ ಅಳ್ತಾ ಇದ್ದಾರೆ ಅಂತಂತಂದ. ಸರಿ ಒಳಗೆ ಹೋದೆ ಸ್ವಾಮಿ, ಒಳಗೆ ಹೋಗಿ ನಾನು ಸ್ವಲ್ಪ ನೋಡ್ಬೋದಾತನ ಅಂತಂತಂದ. ನೋಡ್ರಿ ಅಂದ್ರೆ ಕೈ ನೋಡ್ದೆ, ಕೈ ನೋಡಿ ತಟ್ತಾನೆ ಎದ್ದಳು ಅಂತ ಹೇಳ್ತಾನೆ ಅಂತ ಅವನು ಅಂದ್ಕೊಂಡಾನೆ. ಹೇಳವಲ್ಲ ಸ್ವಾಮಿ, ಸುಮ್ಮನೆ ಕೈ ನೋಡಿ ಮತ್ತೆ ಎದ್ದ. ನೋಡಪ್ಪ ಇವನಂತೂ ಸಹಾಯಂ ಕಾಣ್ತಾ ಇದೆ ನನಗೆ. ಅಯ್ಯೋ ಸ್ವಾಮಿ ಹೆಂಗೆ ಅಂತಂತಂದು, ಏನಿಲ್ಲ ನನ್ನಲ್ಲಿ ಯೋಗ ಶಕ್ತಿ ಇದೆ, ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ನಿಮಗೆ, ಆದರೆ ಒಂದು ಕೆಲಸ ಮಾಡಬೇಕು. ಏನಂದು ತುಂಬಿದ ಕೊಡ್ದಿಂದ ಒಂದು ಗ್ಲಾಸ್ ನೀರು ತೊಗೊಂಡು ಬನ್ನಿ, ನಾನು ಮಂತ್ರಿಸ್ತೀನಿ, ನಾನು ಬದುಕಿಸ್ತೀನಿ, ಏನು ಚಿಂತೆ ಮಾಡಬೇಡಿ, ನಾನು ಭಾಳ ಪವರ್ಫುಲ್ ಸ್ವಾಮಿ, ಏನು ಚಿಂತೆ ಮಾಡಬೇಡಿ ಅಂತಂದ್ರೆ ಅವ್ರಿಗೆ ಸಂತೋಷ ಆಗಿಬಿಡ್ತು. ಡಾಕ್ಟರ್ಸೇ ವಾಸಿ ಮಾಡಲಿಲ್ಲ ಮಾಡ್ತಾನೆ, ಹೋಗಿ ನೀರು ತೊಗೊಂಡು ಬಂದರು. ಮಂತ್ರ ಹೇಳ್ದ, ಮಂತ್ರಗಳು ಹೇಳ್ತಾ ಇದ್ದಾನೆ ಇವ್ರು ನೋಡ್ತಾ ಇದ್ದಾರೆ, ಅದ್ರ ಕುಡಿಸಿದ್ರೆ ಅವ್ನು ಬದುಕ್ತಾನೆ ಅಂತ ಇವ್ರು ಅಂದ್ಕೊತಾ ಇದ್ದಾರೆ. ಸ್ವಾಮಿ ಏನು ಮಾಡಬೇಕು, ಈ ನೀರು ಕುಡಿಬೇಕು, ಪೇಷಂಟ್ ಕುಡಿಸೋಣ, ಹಂಗಲ್ಲ ಪದ್ಧತಿ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕುಡಿಬೇಕು ನೀರು, ನೀವು ಸತ್ತೋಗ್ತೀರಿ. ಈತ ಎದ್ದೇಳ್ತಾನೆ ಅದರಲ್ಲಿ, ಅಷ್ಟು ನನ್ನ ಯೋಗದ ಶಕ್ತಿ ತುಂಬಿನಿ, ಇದು ವೃಥ ಆಗೋದಲ್ಲ, ವೇಸ್ಟ್ ಆಗೋದಿಲ್ಲ, ಯಾರಾದರೂ ಕುಡಿಬೋದು, ಆದರೆ ನಿಮ್ಮ ಪರಿವಾರದಲ್ಲಿ ನೋಡಿ ಯಾರಾದರೂ ಒಬ್ರು. ಮೊದಲು ಈತನ ತಂದೆ ತಾಯಿ ಕೇಳಿದ್ರೆ, ಏನಮ್ಮ ನೀನು ಕುಡಿತೀಯ, ನೀನು ಕುಡಿದ್ರೆ ಹೋಗ್ತೇನೆ. ಈತ ಹೇಳ್ತಾನೆ ನೋಡು, ತ್ಯಾಗ ಮಾಡು ನಿನ್ನ ಮಗನ ಸಲುವಾಗಿ. ಆಕೆ ಹಿಂದೆ ಮುಂದೆ ನೋಡಿದ್ರೆ, ಏ ನನಗಿನ್ನು 4 ಮಕ್ಕಳಿದ್ದಾವೆ, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಇವ್ರು ಹೋದ್ರೂ ಇನ್ನೂ 4 ಜನ ಇದ್ದಾರೆ, ಅಲ್ಲಿಗೆ ಹೋಗ್ತೇನೆ ನಾನು. ಅಯ್ಯೋ ನಿನ್ನ ಮಗನ ಸಲುವಾಗಿ, ಏ ಅವನು ಹಣೆಬಾರ, ಯಾರೇನು ಮಾಡ್ತಾರೆ. ಹೆಂಡತಿ ಹತ್ರ ಬಂದು, ಏನಮ್ಮ ಗಂಡಂದ್ರೆ ಎಷ್ಟು ಪ್ರೀತಿ ನಿನಗೆ, ಪಂಚ ಪ್ರಾಣ ಕುಡಿತಾಯಿ, ನಿನ್ನ ಗಂಡ ಬದುಕ್ತಾನೆ ಈಗ. ನಾನು ಸತ್ತೋದ್ರೆ ನೀನು ಇನ್ನೂ ಮಕ್ಕಳಿದ್ದಾರೆ, ಅವ್ರ ಗತಿಯನ್ನು ಇನ್ನು ಇಬ್ಬರಿಗೂ ಮದುವೆ ಮಾಡಬೇಕು, ಮದುವೆಯಾಗ ಹೆಣ್ಣು ಹುಡುಗಿ ಇದ್ದಾಳೆ, ಅದೇ ಅವ್ರನ್ನೇ ನೋಡ್ಕೊತಾರೆ. ಮಕ್ಕಳನ್ನ ಕರೆಸಿದ, ಏನಂದ್ರೆ ನಾನು ಓದಬೇಕಿಂದ ನಾನು ಫಾರಿನ್ಗೆ ಹೋಗ್ಬೇಕು, ಒಬ್ಬನು ಫ್ಯಾಕ್ಟ್ರಿಯಲ್ಲಿ ಭಾಳ ಕೆಲಸಗಳಿದ್ದಾವೆ. ನಿಮ್ಮಪ್ಪ ಅದೇನು ಹೆಣ್ಮಕ್ಳು ಕರೆದ್ರು, ಅಳಿಯಂದನ್ನು ಕರೆದ, ಎಲ್ಲರನ್ನೂ ಒಂದು ರೌಂಡ್ ಹಾಕಿದ, ಯಾರು ಕುಡಿವಲ್ರು. ಇವನು ಕೇಳ್ತಾ ಇದ್ದಾನೆ, ಬಾ ಎಷ್ಟು ಪ್ರೀತಿ ನನ್ನ ಮೇಲೆ, ನಾನಂದ್ರೆ ನನ್ನ ಹೆಂಡತಿಗೆ ಎಷ್ಟು ಪ್ರೀತಿ, ನನ್ನ ಮಕ್ಕಳಿಗೆ, ನನ್ನ ತಂದೆ ತಾಯಿಗೆ ಏನು ಪ್ರೀತಿ, ಎಷ್ಟು ಪ್ರೀತಿ ನೋಡಮ್ಮ. ಇದು ಕಂಡೀಷನ್ ಇದು, ಯಾರಾದರೂ ಕುಡೀರಿ, ಈ ಟೇಬಲ್ ಮೇಲೆ ಇಟ್ಟೆ ನಾನು, ಕುಡಿದು ಸಾಯಿರಿ ಅಂತ ಹೇಳ್ತಾರೆ. ಅವರೆಲ್ಲರೂ ಮಾತಾಡಿಕೊಂಡು ಮನೆಯಲ್ಲಿ ಒಂದು ನಿರ್ಣಯಕ್ಕೆ ಬಂದರು. ಸ್ವಾಮಿ ನಾವೆಲ್ಲ ಮಾತಾಡ್ಕೊಂಡು ಒಂದು ನಿರ್ಣಯಕ್ಕೆ ಬಂದೀವಿ, ನಾವು ಏನು ಅಂತಂತಂತಂದರೆ ನೋಡು, ನಮಗೆ ಎಷ್ಟು ಜವಾಬ್ದಾರಿಗಳಿದೆ ಮನೆಯಲ್ಲಿ, ಎಷ್ಟು ಕೆಲಸಗಳಿದ್ದಾವೆ, ನಾವು ಯಾರು ನಮ್ಮ ಪ್ರಾಣ ಕಳ್ಕೊಳ್ಳೋಕೆ ತಯಾರಿಲ್ಲ, ನೀವು ಸನ್ಯಾಸಿಗಳು, ನಿಮಗೆ ಹೆಂಡತಿಯಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ದಯವಿಟ್ಟು ನೀವು ಕುಡೀರಿ, ಲೋಕ ಕಲ್ಯಾಣಕ್ಕೆ ಹುಟ್ಟಿದ್ದೀರಿ ನೀವು, ನೀವು ಕುಡೀರಿ ಸ್ವಾಮಿ, ನೀವು ಸಾಯಿರಿ ಅಂತ ಹೇಳಿ ಬಂದ. ಎದ್ದಳಪ್ಪ ಅಂದ, ಎದ್ದು ಕುಂತವನು, ಎಲ್ಲರಿಗೂ ಆಶ್ಚರ್ಯ, ನೋಡಪ್ಪ ಏನೇನು ಹೇಳಿದೆ ನೀನು, ಅಬ್ಬಬ್ಬಪ್ಪ ನನ್ನ ಹೆಂಡತಿ ಅಷ್ಟು ಪ್ರೀತಿಸ್ತಾಳೆ, ನನ್ನ ಮಕ್ಕಳು ಅಷ್ಟು ಪ್ರೀತಿಸ್ತಾಳೆ, ಅಬ್ಬಬ್ಬಪ್ಪ. ಆ ಪ್ರೀತಿಯಲ್ಲಿ ಸ್ವಾರ್ಥ ಇದೆ, ಸ್ವಾರ್ಥ ಇದೆ, ಎಲ್ಲ ಅನುಕೂಲಗಳು ಮಾಡಿಕೊಡ್ತಾ ಇದೆಯಾ, ಅದರಿಂದ ಪ್ರೀತಿ, ಅದರಿಂದ ಪ್ರೇಮ. ನಿಜವಾದ ಪ್ರೀತಿ ಇದರಲ್ಲಿ ಇಲ್ಲ. ನೋಡ್ದವನು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ, ನನಗೆ ಸಂಸಾರ ಬೇಡ, ಎಷ್ಟೋ ನಂಬಿದ್ದೆ, ಇವ್ರ ಸಲುವಾಗಿ ಎಷ್ಟು ಮೋಸ ಮಾಡಿದ್ದೆ ನಾನು, ಎಷ್ಟು ಅನ್ಯಾಯದಿಂದ ದುಡ್ಡು ಕಳಿಸಿದ್ದೇನೆ, ಅದನ್ನು ನಾನೇ ಅನುಭವಿಸಬೇಕು ಸ್ವಾಮಿ, ಅದಕ್ಕೆ ಮಾರ್ಗದರ್ಶನ ತೋರಿಸ್ರಿ, ಅವ್ರಿಗೆ ಏನಾದರೂ ಮಾಡಿಕೊಳ್ಳಿ ತಿಳಿ ಸ್ವಾಮಿ ಎಂದು ಹೊರಟವನು. ಧನ್ಯನಾದ ಅವನು. ಪ್ರತಿಯೊಬ್ಬರ ಜೀವನದಲ್ಲಿ ಇದು ನಗ್ನ ಸತ್ಯ, ಇದರಲ್ಲಿ ಯಾವ ಸುಳ್ಳು ಇಲ್ಲ. ಹೆಂಡತಿ ಗಂಡನನ್ನು ಪ್ರೀತಿಸಿದರು, ಗಂಡ ಹೆಂಡತಿಯನ್ನು ಪ್ರೀತಿಸಿದರು ಸ್ವಾರ್ಥದಿಂದಲೇ. ನಿಸ್ವಾರ್ಥವಾದ ಪ್ರೀತಿ ಇದ್ದ ಹಾಗೆ ಕಂಡು ಬರುತ್ತೆ, ಇಲ್ಲ ಎಲ್ಲೂ ಲಕ್ಷಕ್ಕೊಬ್ರು ಕೋಟಿಗೊಬ್ರು ಸತಿ ಸಾವಿತ್ರಿ ಅಂತವ್ರು ಈ ಕಾಲದಲ್ಲಿ ಹುಡುಕಿದ್ರೂ ಸಿಗಲ್ಲ. ಒಂದು ವೇಳೆ ಸಿಕ್ಕಿದ್ರು ನಿಮ್ಮ ಪುಣ್ಯ. ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೋ ಒಂದು ನೈಪುಣ್ಯ ಕೊಟ್ಟಿದ್ದಾನೆ, ಆ ನೈಪುಣ್ಯದ ಪ್ರದರ್ಶನೆಯಿಂದ ಸಮಾಜದಲ್ಲಿ ಅವರು ಕೀರ್ತಿ ಗೌರವ ಪ್ರತಿಷ್ಠೆಯನ್ನು ಸಂಪಾದನೆ ಮಾಡ್ತಾರೆ. ಎಷ್ಟರ ತನಕ ಗೌರವ? ಇಲ್ಲಿವರೆಗೂ ಅವರು ಆ ನೈಪುಣ್ಯವನ್ನು ಪ್ರದರ್ಶನ ಮಾಡ್ತಾರೋ ಅಲ್ಲಿವರೆಗೆ ಗೌರವ. ನೈಪುಣ್ಯ ಕುಗ್ಗಿತು ಅಂತಂದ್ರೆ ಇವರ ಗೌರವ ಮರ್ಯಾದೆ ಪ್ರತಿಷ್ಠೆಗಳು ಹಾಳಾಗ್ತವೆ. ಅಲ್ಲಿಗೆ ಫುಲ್ ಸ್ಟಾಪ್. ಚರಿತ್ರೆಯ ಪುಟಗಳನ್ನು ತೆರೆದು ನೋಡ್ರಿ, ಗೊತ್ತಾಗುತ್ತೆ ಎಷ್ಟೋ ದೊಡ್ಡ ದೊಡ್ಡ ಪೈಲ್ವಾನ್ಗಳು, ಮಲ್ಲ ಯೋಧರು, ಕುಸ್ತಿ ಪಟುಗಳು, ಬಹಳ ಹೆಸರುವಾಸಿಯಾಗಿರ್ತಕ್ಕಂತಹ ಯೋಧರು ಕೊನೆಯಲ್ಲಿ ತಿನ್ನೋಕೆ ಊಟಕ್ಕೆ ಆಹಾರವಿಲ್ಲದೆ ನಡು ಬಜಾರಿನಲ್ಲಿ ರೋಡ್ಗಳಲ್ಲಿ ಬಿದ್ದು ತಮ್ಮನ್ನು ಮುಸುರಿಸುವ ನೊಣಗಳನ್ನು ಓಡಿಸುವ ಶಕ್ತಿ ಇಲ್ಲದೆ ಸತ್ತಿದ್ದಾರೆ ಎಷ್ಟೋ ಜನ. ಯಾಕೆ? ನೈಪುಣ್ಯ ಕುಗ್ಗಿತು. ಎಷ್ಟೋ ಜನ ಕಲಾವಿದರು, ನಟರು, ನಾಟ್ಯಗಾರರು, ಸಂಗೀತಗಾರರು ತಮ್ಮ ಜೀವನದಲ್ಲಿ ಎಷ್ಟೋ ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆದವರು. ನಟರತ್ನ ಅಂತೇಳಿ, ನಟ ಸಾಮ್ರಾಟ್ ಅಂತೇಳಿ, ನಟ ಚಕ್ರವರ್ತಿ ಅಂತೇಳಿ, ಸಂಗೀತ ಸಾಮ್ರಾಟ್ ಅಂತೇಳಿ, ಪದ್ಮಶ್ರೀ, ಪದ್ಮವಿಭೂಷಣ ಎಂಬ ಬಿರುದುಗಳನ್ನು ಪಡೆದವರು ಜೀವನ ನಡೆಸುವುದಕ್ಕೆ ದುಡ್ಡಿಲ್ಲದಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಸಮಾಜದಲ್ಲಿ ಎಷ್ಟೋ ಜನ. ಎಷ್ಟೋ ಜನ ರಾಜಾದಿರಾಜರು ಚೆನ್ನಾಗಿ ಮೆರೆದವರು, ಸುಖ ಸಂಪತ್ತಿನಿಂದ ಮೆರೆದವರು, ಕೆಟ್ಟ ಗಳಿಗೆ ಕೆಟ್ಟ ಸಮಯ ಬಂದ ತಕ್ಷಣ ಆಸ್ತಿಯೆಲ್ಲ ಹೋಯಿತು, ರಾಜ್ಯವೆಲ್ಲ ಹೋಯಿತು, ಮಾರು ವೇಷಗಳಿಂದ ಗುಡ್ಡ ಕಾಡುಗಳಲ್ಲಿ ಗುಹೆಗಳಲ್ಲಿ ಬಚ್ಚಿಟ್ಟುಕೊಂಡು ಜೀವನ ನಡೆಸಿ ಅಲ್ಲೇ ಸತ್ತಿದ್ದಾರೆ. ಹಿಟ್ಲರ್ನ ಗತಿ ಏನಾಯಿತು? ನೆಪೋಲಿಯನ್ ಗತಿ ಏನಾಯಿತು? ಎಷ್ಟು ಮೆರೆದವರು ಇವರು. ಮುಸ್ಸೋಲಿನ ಗತಿ ಏನಾಯಿತು? ರಾವಣ ಯಾವ ಸ್ಥಳದಲ್ಲಿ ಸತ್ತ? ರಾವಣ. ದುರ್ಯೋಧನ ಎಲ್ಲಿ ಸತ್ತ? ಹೆಂಗ್ ಮೆರೆದವರು ಅವರು. ಏನಾಯ್ತು ಇವ್ರ ಜೀವನ? ಸಂಪಾದನೆ ಅಂತಂತಂದ್ರೆ ನೈಪುಣ್ಯ, ದುಡ್ಡೇ ಅಲ್ಲ. ಆರ್ಥಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ, ನೈತಿಕವಾಗಿ, ಕಲಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಅವರು ಏನು ಸಂಪಾದನೆ ಮಾಡ್ತಾರೋ ಅದನ್ನೆಲ್ಲ ಅವರ ಸಂಪಾದನೆ. ಅದು ಇರೋವರೆಗೂ ಮರ್ಯಾದೆ ಇರುತ್ತೆ, ಅದು ಹೋದ ತಕ್ಷಣ ಗೌರವ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗಳು, ಮಿನಿಸ್ಟರ್ಗಳು, ದೊಡ್ಡ ಆಫೀಸರ್ಗಳು, ಎಷ್ಟು ತನಕ ಮರ್ಯಾದೆ ಅವರಿಗೆ? ಹಿಸ್ಸಾ ಕುರ್ಸಿಕ, ಆ ಚೇರ್ ಮೇಲೆ ಇರೋವರೆಗೂ ಮರ್ಯಾದೆ ಅವರಿಗೆ. ಆ ಚೇರ್ನಿಂದ ಕೆಳಗಿಳಿಲಿ, ಅವ್ರು ಎದುರಿಗೆ ಬಂದ್ರು ಸಲಾಂ ಮಾಡೋರು ಇರಲ್ಲ. ಒಬ್ಬ ಆಫೀಸರ್ ರಿಟೈರ್ ಆಗಲಿ, ಬಹಳ ಸ್ಟ್ರಿಕ್ಟ್ ಆಫೀಸರು, ಬಹಳ ಇದು ಅಂತಂತಂತಾರೆ, ಅವನ ಹಲ್ಲು ಕಡಿತಿರ್ತಾನೆ, ಪಿಯೂನ್ ಕೂಡ ಹಲ್ಲು ಕಡಿತಿರ್ತಾನೆ. ಯಾವಾಗ ರಿಟೈರ್ ಆಗಿ ಹಾಳಾಗ್ತಾನೆ ಅವನು ಅಂತ. ರಿಟೈರ್ ಆಗಿ ಹೊರಗೆ ಬಂದ ಅವನ ಪಿಯೂನ್ ಕೂಡ ಸಲ ಮಡಿಯೋದಿಲ್ಲ, ಹಾಳಾಯ್ತು ಬಿಡು, ಹೋದ ಅವನು. ಇದರಿಂದ ಹೂವಿನಲ್ಲಿ ಮಕರಂದ ಇರುವವರೆಗೂ ದುಂಬಿಗಳು ಬರ್ತವೆ. ಒಂದು ಪಕ್ಷ ಹೂವು ಬಾಡಿತು, ದುಂಬಿಗಳು ದೂರವಾಗ್ತವೆ. ಎಪ್ಪುಡು ಸಂಪದ ಗಲಿಗಿನ ಅಪ್ಪುಡೆ ಬಂಧುವುಲು ಒತ್ತು ರದಿಯಟ್ಲನ್ನನು ತೆಪ್ಪಲುಗ ಚೆರವು ನಿಂದಿನ ಕಪ್ಪಲು ಪದಿವೇಲು ಚೇರು ಕದರ ಸುಮತಿ. ದುಡ್ಡಿದ್ರೇನೆ ಗೌರವ ಮರ್ಯಾದೆ. ಎಪ್ಪುಡು ಸಂಪದ ಗಲಿಗಿನ ಅಪ್ಪುಡು ಬಂಧುವುಲು ಒತ್ತರು ಹುಡುಕೊಂಡು ಬರ್ತಾರಂತೆ. ಆದ್ದರಿಂದ ನಾವು ಚೆನ್ನಾಗಿ ಗಟ್ಟಿಯಾಗಿರೋವರೆಗೂ ಗೌರವ. ವಯಸ್ಸು ಏರ್ತಾ ಬಂತು, ಶರೀರದಲ್ಲಿರ್ತಕ್ಕಂಥ ಜವಸತ್ವಗಳು ಹುಡುಗ್ತಾ ಬಂದಿದ್ದಾವೆ, ಕಮ್ಮಿ ಆಗ್ತಾ ಬಂದಿದ್ದಾವೆ, ಯಾರು ಗೌರವ ಕೊಡಲ್ಲ. ಮುಪ್ಪುನ ಕಾಲ ಕಿಂಕರಲು ಮುಂಗಿಟ ಬಚ್ಚಿನ ವೇಳ ರೋಗಮುಲು ಗೊಪ್ಪುರಮೈ ಕವನು ಕುತ್ತುಕ ನಿಂಡಿನ ವೇಳ ಬಂಧುವುಲು ಗಪ್ಪಿನ ವೇಳ ನೀ ಸ್ಮರಣ ಗಲ್ಗುನೋ ಗಲ್ಗದು ನಾಟಿಕಿಪ್ಪುಡೇ ತಪ್ಪಕ ಚೇತು ಮೀ ಭಜನ ದಾಶರಥಿ ಕರುಣಾಪಯೋನಿಧಿ. ಉದ್ಯೋಗದ ವೈದ್ಯರಿ, ಸಂಬಳ ತಂದು ಕೊಡ್ತಾ ಇದ್ದೀರಿ ಹೆಂಡತಿ ಕೈಗೆ, ಮಕ್ಕಳಿಗೆ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ದೀವಿ ನಾವು, ಅಲ್ಲಿವರೆಗೂ ಮರ್ಯಾದೆ ಮಲ್ಲಿಯಲ್ಲಿ ಮರ್ಯಾದೆ ಇರುತ್ತೆ. ಇನ್ನೂ ಕೆಲವು ಈ ಕಾಲದ ಹೆಂಡತಿಗಳು ಅವ್ರ ಸಂಬಳ ಗಂಡನ ಸಂಬಳನೂ ನೋಡೋದಿಲ್ಲ, 1ನೇ ತಾರೀಕು ಮುಂಚೆನೇ ಅಪ್ಲಿಕೇ ಇದು ಕೊಡ್ತಾ ಲಿಸ್ಟ್, ನನಗಿಂಥ ಸೀರೆ ಬೇಕು, ಇಂಥ ಒಡವೆ ಬೇಕು, ಇಂಥ ಇವು ಬೇಕು, ಅವು ಬೇಕು, ಇವು ಎಲ್ಲೈತೆ, ಸಂಬಳನೇ ಇಲ್ಲ, ಅದು ಹೆಂಗೋ ನನಗೆ ಬೇಕು. ಏನು ಮಾಡ್ತಾನೆ ಆತ, ಏನು ಮಾಡ್ತಾನೆ? ಮನೆಯಲ್ಲಿ ಹೆಂಡತಿ ಕಾಟ, ಮಕ್ಕಳ ಕಾಟ, ಖರ್ಚು ಜಾಸ್ತಿ, ಸಂಬಳ ಕಡಿಮೆ. ಆವಾಗ ಅವನು ಮನಸ್ಸು ಬದಲಾಯಿಸ್ಕೊಳ್ತಾನೆ. ಅವಾಗ ಅಂಡರ್ ದಿ ಟೇಬಲ್ ಕೆಲಸ ಶುರು ಮಾಡ್ತಾನೆ. ಅಂಡರ್ ದಿ ಟೇಬಲ್ ಅಂದರೆ ಇಲ್ಲಿ ಕೆಳಗೆ ನೋಡಬೇಡ್ರಿ, ಲಂಚ ತಗೊಂಬಾಗ ಶುರು ಮಾಡ್ತಾನೆ ಅಂತ. ಸ್ವಾಮಿಯನ್ನು ಇಟ್ಕೊಂಡಾನೆ ಇಲ್ಲಿ ಕೆಳಗೆ ಅಂತ. ಒಂದು ಮನುಷ್ಯನ ಜೀವನದಲ್ಲಿ 30, 32, 35 ವರ್ಷ ಸರ್ವಿಸ್ ಮಾಡ್ತಾನೆ. ಒಬ್ಬಾತ ಎಲ್ಲೋ ಸರ್ವಿಸ್ ಕೆಲಸ ಮಾಡ್ತಿದ್ದಾನೆ ದೂರದಲ್ಲಿ, ವಾರಕ್ಕೊಂದು ಸಾರಿ ಮನೆಗೆ ಬರ್ತಾ ಇದ್ದಾನೆ. ಹೆಂಡತಿ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾಳೆ, ಎಷ್ಟು ಗೌರವ. ಮಕ್ಕಳೆಲ್ಲ ಕಾದ್ಕೊಂಡಿರ್ತಾರೆ, ಅಪ್ಪಾಜಿ ಬರ್ತಾನೆ, ಅಪ್ಪಾಜಿ ಬರ್ತಾನೆ ಅಂತೇಳಿ. ಅವನಿಗೆ ಇಷ್ಟವಾದಂಥ ಪದಾರ್ಥಗಳು ತಯಾರು ಮಾಡ್ತಾರೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ, ಬಡಿಸ್ತಾರೆ, ತಿನ್ನಿಸ್ತಾರೆ. ಅಂಥವನಿಗೆ ರಿಟೈರ್ಮೆಂಟ್ ಬಂತು, ರಿಟೈರ್ ಆದ. ಇನ್ನೇನು ಅವಳು ಭಾಳ ಸುಖವಾಗಿ ಸಂತೋಷವಾಗಿ ಕಾಲ ಕಳೀಬೋದು, ನಾನು 35 ವರ್ಷ ಸರ್ವಿಸ್ ಮಾಡೀನಿ, ನನ್ನ ಪರಿವಾರದ ಜೊತೆಯಲ್ಲಿ ಆನಂದವಾಗಿ ಸಂತೋಷವಾಗಿ ಇರ್ಬೋದು ಅಂತೇಳಿ ಅವನೆಲ್ಲ ಅವನು ಅರಿಯರ್ಸಿಗೆ ಅದಕ್ಕೆಲ್ಲ ಅಪ್ಲೈ ಮಾಡಿದ. ಇನ್ನೂ 2-3 ತಿಂಗಳಾಗತ್ತೆ ಬರಲಿಕ್ಕೆ ಅಂಥೇಳಿ ಅವನು ಲಗ್ಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಬಂದ. ಅವನು ಹೆಂಡತಿ ಪ್ರೀತಿ ಫಸ್ಟ್ ಡೇನೆ, ಹಿಂದೆ ಇರ್ತಕ್ಕಂಥ ಪ್ರೀತಿ ಕಾಣಿಸ್ಲಿಲ್ಲ ಇವನಿಗೆ. ಹಾಂ, ರಿಟೈರ್ ಆಗಿಬಿಟ್ರೆ ಸರಿ ಬನ್ನಿ, ಮಕ್ಕಳು ಅಪ್ಪಾಜಿ ಅಂತ ಯಾರೂ ಬರಲಿಲ್ಲ, ಯಾಕೆ ರಿಟೈರ್ಡ್. ಆ ಮನೆಯಲ್ಲಿ 3 ಕೋಣೆಗಳಿವೆ, 3 ರೂಮ್ಸ್ ಇದ್ದಾವೆ. ನಾನು ಯಾವ ರೂಮ್ನಲ್ಲಿ ಇರಬೇಕು ಅಂತ ನೋಡ್ತಾ ಇದ್ದಾನೆ. ಹೆಂಡತಿ ಕೇಳ್ದ, ನನಗೆ ಒಂದು ಸಪರೇಟ್ ರೂಮ್ ಅಂದರೆ ಎಲ್ಲೈತ್ರಿ ರೂಮು ಅಂತಂದ್ಲು. ಯಾಕೆ 3 ರೂಮ್ಗಳಿದಾವಲ್ಲ, ಒಂದು ರೂಮ್ನಲ್ಲಿ ದೊಡ್ಡ ಹುಡುಗ, ಇನ್ನೊಂದು ರೂಮ್ನಲ್ಲಿ ಸಣ್ಣ ಹುಡುಗ, ಇನ್ನೊಂದು ರೂಮ್ನಲ್ಲಿ ನಾನು ನನ್ನ ಮಗಳು ಮಲಗ್ತೀವಿ, ನಿಮಗೆಲ್ಲೈತೆ ರೂಮು? ಮತ್ತು ನಾನು ಎಲ್ಲಿರಬೇಕು? ಹಾಲ್ನಲ್ಲಿ ಮಲಗ್ರಿ. ಆ ಎಷ್ಟು ರೆಸ್ಪೆಕ್ಟ್. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಬನು, ಕಾಲಾಯ ತಸ್ಮೈ ನಮಃ ಆಗಲಿ. ಅಲ್ಲೇ ಸರಿ ಮಾಡಿಕೊಂಡ. ಬೆಳಗ್ಗೆ ತಕ್ಷಣ ಹೆಂಡತಿ ಕಾಫಿ ತರ್ತಾಳೆ ಅಂತಂತ ಅಂದ್ಕೊಂಡ ಪಾಪ. ಈಗ ಮಕ್ಕಳಿಗೆ ಕಾಫಿ ಸಪ್ಲೈ ಆಗ್ತಾ ಇದೆ, ಟಿಫನ್ ಸಪ್ಲೈ ಆಗ್ತಾ ಇದೆ, ಇವನು ಕಣ್ತಾಗ ನೋಡ್ತಾ ಇದ್ದಾನೆ. ಏನೇ 9 ಗಂಟೆ ಆದ್ರೂ ಕಾಫಿ ಕೊಡ್ತಾ ಇಲ್ಲ, ನಿಮ್ಗೇನು ಕೆಲಸ ಐತ್ರಿ? ರಿಟೈರ್ ಆಗಿ ಮನೆಗೆ ಬಿದ್ದೀರಿ, 9 ಇಲ್ದಿದ್ರೆ 10 ಗಂಟೆಗೆ ಕುಡೀರಿ, ಏನು ಅರ್ಜೆಂಟ್? ದೊಡ್ಡ ದೊಡ್ಡ ಆಫೀಸ್ಗೆ ಹೋಗ್ಬಾರ್ದ, ಸಣ್ಣ ಹುಡುಗ ಕಾಲೇಜ್ಗೆ ಹೋಗ್ಬಾರ್ದ, ಆ ಹುಡುಗಿ ಹೋಗ್ಬಾರ್ದ ಕೆಲಸಕ್ಕೆ? ಏನು ಅರ್ಜೆಂಟ್ ನಿಮಗೆ? ಹಾಂ ಇದು ಕರೆಕ್ಟ್ ಬಿಡಿ, ನಾನು ರಿಟೈರ್ ಆಗಿನಲ್ಲ. ಆಯ್ತು, 10 ಗಂಟೆಗೆ ತಂದು ಕಾಫಿ ಹಾಕಿದ್ಲ, ಅದು ತಣ್ಣಗೈತಿ, ಕುಡ್ದ ಇರಲಿ. ಏನೋ ಪುಸ್ತಕ ಭಗವದ್ಗೀತಾನ ಏನೋ ತಗೊಂಡ. ಏನು ಮಾಡ್ತಾ ಇದ್ದೀರಿ ಅಂತಂತಂದ್ರೆ, ಏನು ಗೀತೆ ಓದ್ತಾ ಇದ್ದೇನೆ. ಮುಚ್ಚಿ ಇಡ್ರಿ ಪುಸ್ತಕ, ಸಾಕಾಯ್ತು, ಇಷ್ಟು ವರ್ಷ ಓದಿದ್ದೀರಿ ಮಾಡಿದ್ದೀರಿ, ಮತ್ತೇನು ಮಾಡಬೇಕು? ಬಜಾರ್ಗೆ ಹೋಗಿ ಅದು ಕಾಯಿಪಲ್ಲೆ ತೊಗೊಂಬರೋಗ್ರಿ, ಯಾರು ತರ್ತಾರೆ? ಹಾಂ ನಾನು, ಹಾಂ ನೀವೇ. ಅವನು ಮನೆಯಲ್ಲಿ ಅವನು ಒಂದು ವಾರನೂ ತಿರುಗಲಿಲ್ಲ, ಕೆಲಸದ ಆಳಾದ. ಆಫೀಸರ್ ಆಗಿದ್ದಾಗ ಎಷ್ಟು ಗೌರವವಿತ್ತು, ರಿಟೈರ್ ಆದ ತಕ್ಷಣ ಮರ್ಯಾದೆ ಇಷ್ಟು. ವೈರ್ ಬ್ಯಾಗ್ ತಗೊಂಡು, ಆ ಬದನೆಕಾಯಿ ಕೆಜಿ ಹೆಂಗೆ, ಆ ಬೆಂಡೆಕಾಯಿ ಹೆಂಗೆ, ಆ ಉಳ್ಳಾಗಡ್ಡೆ ಹೆಂಗೆ ಕೊಡ್ತೀರಿ, ಆ ಅಕ್ಕಿ ರೇಟು ಎಲ್ಲ ತಿಳ್ಕೊಂತಿದ್ರು ಪಾಪ. ಮತ್ತೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ 5ವರೆಗೆ ಎಬ್ಸಿಲ್ಲ, ಬಾ ನನ್ನ ಹೆಂಡತಿಗೆ ಎಷ್ಟು ಪ್ರೀತಿ, ನನ್ನ ಮೇಲೆ ಕಾಫಿ ಕೊಡ್ತಾ ಇದ್ದಾಳೆ, ನೀವು ಎಂತ್ಕೊಳ್ಳಿ. ಏನಂತಂದ್ರೆ ಡೈರಿ ಹೋಗಿ ಹಾಲು ತಗೊಂಡ್ಬರೋದ್ರಿ. ವೈರಾಗ್ಯ ಹೇಳ್ದೆ ಕೇಳ ಬಂದ್ಬಿಡ್ತದೆ ಅವನಿಗೆ. ಯಾರು ಕಲಿಸ್ಬೇಕಾಗಿಲ್ಲ, ಯಾರ ಸ್ವಾಮಿ ಹತ್ರ ಹೋಗ್ಬೇಕಾಗಿಲ್ಲ, ಅವನು ಮನೆಯಲ್ಲೇ ವೈರಾಗ್ಯ ಸ್ಟಾರ್ಟ್ ಅವನಿಗೆ. ಹಾಲು ಪಿಲ್ಲಲ್ಲ ಎಂದು ಮಮಕಾರಂ ಬಿಡುವು, అర్థ సంపద మెల్ల వ్యర్థమవును విను. కాలుని దూతలు వీళమే రొచ్చిన ఎవరడ్డ పడినానో విడువరు కాని. బంబం సద్గురు, బంబం సద్గురు, బంబం సద్గురుని భజించు మూఢమతి. తల్లి తండ్రులు తనయులాప్తులు, బంధు సహోదర సోదర మిత్రులు, బంధువర్గములెల్ల బయలైపోవును గాని తొల్లి చదివిన చదువు మళ్ళీ రానిది గన్న. బంబం సద్గురు, బంబం సద్గురు. జీవనద నగ్న సత్యవన్ను ఆచార్యరు ఈ శ్లోకదల్లి తెలిసిద్దారే. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಭ್ರಾಂತಿಯಲ್ಲಿ ಬಿದ್ದೀವಿ. ಇಷ್ಟು ಹೇಳಿಬಿಟ್ಟರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡೋಗಿ ಅಂತ ಹೇಳ್ತಾ ಇಲ್ಲ, ಪರಿವಾರನೆಲ್ಲ ಬಿಟ್ಟು ಎಲ್ಲಿಗಾದ್ರೂ ಅಡುಗೆ ಹೋಗ್ರಿ ಅಂತ ಹೇಳ್ತಾ ಇಲ್ಲ. ಈ ಸತ್ಯವನ್ನು ಮನಸ್ಸಿನಲ್ಲಿ ಭದ್ರವಾಗಿ ಇಟ್ಟುಕೊಂಡು ಜೀವನ ನಡೆಸಿ. ಎಂದಾದರೂ ಒಂದು ದಿನ ನಮ್ಮ ಪರಿವಾರದಿಂದ ನಾವಾದರೂ ದೂರವಾಗ್ತೀವಿ, ಅವರಾದರೂ ನಮ್ಮಿಂದ ದೂರವಾಗ್ತಾರೆ. ಎಷ್ಟೋ ನಾವು ಮೋಹ ಇಟ್ಕೊಂಡಿದ್ದೀವಿ, ಭ್ರಾಂತಿ ಇಟ್ಕೊಂಡಿದ್ದೀವಿ, ಪ್ರೀತಿ ಇಟ್ಕೊಂಡಿದ್ದೀವಿ. ಇದು ಶಾಶ್ವತವಲ್ಲ. ಯಾರಿಗೆ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಮೃತ್ಯು ಬರುತ್ತೋ ಹೇಳಕ್ಕಾಗಲ್ಲ. ಚಿತ್ರ ವಿಚಿತ್ರವಾದ ರೋಗಗಳ ರೂಪದಲ್ಲಿ ಬರ್ತಾ ಇದೆ ಸಾವು. ಯಾರಿಗೆ ಯಾವ ಸಮಯದಲ್ಲಿ ಏನು ಬರುತ್ತೋ ಏನು, ಯಾರಿಗೇನಾಗುತ್ತೋ ಅಗಲೋದು ಮಾತ್ರ ನಿಜ. ಸಪರೇಷನ್ ಈಸ್ ಇನ್ಎವಿಟಬಲ್, ದೋ ಇಟ್ ಈಸ್ ಪೇನ್ಫುಲ್. ನೋವಾಗ್ಬೋದು, ಆದರೆ ಬಿಡುಗಡೆ ಗ್ಯಾರಂಟಿ. ಮತ್ತೇನು, ನಿಜವಾದ ಹಣವನ್ನು, ನಿಜವಾದ ಸಂಪತ್ತನ್ನು ಸಂಪಾದನೆ ಮಾಡಿ. ಈ ಸಂಪಾದನೆ ನಿಜವಲ್ಲ ಇದು. ಇದರಲ್ಲಿ ಭ್ರಾಂತಿ ಇಟ್ಕೋಬೇಡಿ, ಮೋಸ ಹೋಗಬೇಡಿ. ನಾನು ಎಷ್ಟು ಹೇಳಿದ್ರೂ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಇರ್ಬೋದು, ಜೀವನದಲ್ಲಿ ನೀವೇ ಅನುಭವಿಸ್ತೀರಿ. ಎಂದಾದರೂ ಒಂದಿನ ತಿಳ್ಕೊಂತೀರಿ ಅವತ್ತು ಹೇಳಿದ್ರು ಅದು ಸತ್ಯ ಅಂತ. ಇವತ್ತಲಿಂದ ಈ ಕ್ಷಣದಿಂದ ಈ ಸತ್ಯವನ್ನು ತಿಳ್ಕೊಳ್ಳಿ. ಮತ್ತು ನಿಜವಾದ ಸಂಪತ್ತೇನು, ದೇವರ ನಾಮ, ದೇವರ ಭಜನೆ, ದೇವರ ಸ್ಮರಣೆ, ಗುರು ಕೊಟ್ಟ ಮಂತ್ರ, ಗುರು ತೋರಿಸಿದ ಮಾರ್ಗ. ವಿಥೌಟ್ ದಿ ವೆಲ್ತ್ ಆಫ್ ನಾಮ್ ಆಲ್ ಎಲ್ಸ್ ಇಸ್ ಫ್ಯೂಟೈಲ್. ವಿಥೌಟ್ ದಿ ವೆಲ್ತ್ ಆಫ್ ನಾಮ್, ನಾಮ ನಾಮ ಮಂತ್ರ, ದೇವರ ನಾಮ, ಓಂ ನಮ ಶಿವಾಯ ಇರ್ಬೋದು, ನಾರಾಯಣ ಮಂತ್ರ ಇರ್ಬೋದು, ಇನ್ಯಾವ ಮಂತ್ರ ಇರ್ಬೋದು, ಅದೇ ನಿಜವಾದ ನಿನ್ನ ಆಸ್ತಿ, ಅದೇ ನಿಜವಾದ ನಿನ್ನ ಸಂಪತ್ತು. ನನ್ನ ಪರಿವಾರ ನಿಜ ಅಲ್ಲ, ಹೆಂಡತಿ ಮಕ್ಕಳು ನಿಜ ಅಲ್ಲ, ಆತ್ಮೀಯರು ನಿಜವಲ್ಲ, ಸ್ನೇಹಿತರು ನಿಜವಲ್ಲ. ನಿಜವಾದ್ದೇನು? ಪರಮಾತ್ಮ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ, ನಾಮ, ದೇವರ ನಾಮ. ವಿಥೌಟ್ ದಿ ವೆಲ್ತ್ ಆಫ್ ನಾಮ್ ಆಲ್ ಎಲ್ಸ್ ಇಸ್ ಫಿಟ್ಟಿ. Attachment, ego, pride, they burn you all. True wealth through the Guru's grace alone is gained. Coming and going, this worldly wealth is like the shade of a tree. The wealth of the world leads to untold misery. Jagatina hana ideyalla, idu bala dukkhavannu koduttante. The wealth of the world leads to untold misery. Neither can it be accumulated, nor can it accompany you beyond. ಇದರ ನಂಬಬೇಡಿ. ಬಸವಣ್ಣನವರು ಹೇಳ್ತಾರೆ, ಆನೆಯ ನೇರಿಕೊಂಡು ಹೋದರೆ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವ ನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದ ಮದ ಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಬಹಳ ಗರ್ವದಿಂದ, ಅಹಂಕಾರದಿಂದ, ಆ ಸಂಪತ್ತಿನ ಮದದಿಂದ ನೀವು ಕುದುರೆಯನ್ನು ಏರಿ ಇವಳ ಅಹಂಕಾರದಿಂದ ಮೆರೆದಿದ್ದೀರಿ, ಆನೆಯನ್ನು ಏರಿ ಹೋಗಿದ್ದೀರಿ, ಕುಂಕುಮ ಕಸ್ತೂರಿಗಳನ್ನು ನೀವು ಪೂಸಿಕೊಂಡು ಅಹಂಕಾರದಿಂದ ಮೆರೆದಿರಿ. ನೀವು ಸತ್ಯವನ್ನು ಅರಿತಿಲ್ಲ, ನೀವು ಸದ್ಗುಣಗಳನ್ನು ಬೆಳೆಸ್ಕೊಂಡಿಲ್ಲ. ಆ ಸುಗಂಧ ಬಿಟ್ಟರೆ ನೀವು ಈ ಸುಗಂಧ ನೀವು ಹಚ್ಚಿಕೊಂಡು ಮೆರೆದಿದ್ದೀರಿ. ಕೊನೆಗೇನಾಯಿತು? ಅಹಂಕಾರವೆಂಬ ಮದ ಗಜವನೇರಿ ವಿಧಿಗೆ ಆ ಮೃತ್ಯುವಿಗೆ ಗುರಿಯಾಗಿ ನೀವು ಹೋದಿರಲ್ಲ. ಇಷ್ಟು ಮೆರವು ಎಲ್ಲಿ ಹೋದಿರಿ ನೀವು? ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ, ನೀವು ನರಕಕ್ಕೆ ಹೋಗಿದ್ದೀರಿ. ನೀವು ನನ್ನ ಮಾತು ಕೇಳಿದ್ರೆ ಎಷ್ಟು ಚೆನ್ನಾಗಿರೋದು ನಿಮಗೆ. ಸಂಪತ್ತಿನಿಂದ ಸುಸ್ವಭಾವ ಸದಾಚಾರಗಳು ಬರಲಾರವು, ಆದರೆ ಸುಸ್ವಭಾವ ಸದಾಚಾರಗಳು ಸಂಪತ್ತನ್ನು ತಂದೇ ತರುತ್ತವೆ. ಅದರಿಂದ ಭಜ ಗೋವಿಂದಂ, ದೇವರಲ್ಲಿ ಭಕ್ತಿಯನ್ನಿಡು. ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣಗಳು ಕೇಳಿದರೇನು, ವೇದ ವೇದಾಂತವನ್ನು ಓದಿದರೇನು, ಮನಬಲಿದು ಲಿಂಗ ಜಂಗಮರ ಪೂಜಿಸಲರಿಯದವರು ಎಲ್ಲರಲ್ಲಿಯೂ ಅನುಭಾವಿಯಾದರೇನು? ಭಕ್ತಿ ಇಲ್ಲದವರಲ್ಲ ನಮ್ಮ ಕೂಡಲ ಸಂಗಮ ದೇವ. ನಾನು ಭಗವದ್ಗೀತೆಯ ಶ್ಲೋಕಗಳೆಲ್ಲ ನಾನು ಭಯಪಟ್ಟು ಮಾಡಿದ್ದೇನೆ. ನಾನು ಚೆನ್ನಾಗಿ ದೇವರ ನಾಮ ಹಾಡಕ್ಕೆ ಬರುತ್ತೆ, ನನಗೆ ಬಹಳ ಭಕ್ತಿ ಇದೆ, ಇದೆಲ್ಲ ಕೆಲಸಕ್ಕೆ ಬರಲ್ಲ ಅಂತಂದೆ. ಈತವ ಹಾಡಿದರೇನು, ಶಾಸ್ತ್ರ ಪುರಾಣಗಳು ಕೇಳಿದರೇನು, ವೇದ ವೇದಾಂತವನ್ನು ಓದಿದರೇನು, ಲಿಂಗ ಜಂಗಮ ಹಿರಿಯರನ್ನು ಗುರುಗಳನ್ನು ಲಿಂಗ ಜಂಗಮರನ್ನು ಪೂಜಿಸೋದು ಕಲಿತಿಲ್ಲ, ಇದಿಲ್ಲದೆ ಎಲ್ಲರಲ್ಲಿಯೂ ಅನುಭಾವಿಯಾದರೇನು? ಭಕ್ತಿ ಇಲ್ಲದವರಲ್ಲ ನಮ್ಮ ಕೂಡಲ ಸಂಗಮ ದೇವ. ಆದ ಕಾರಣ ಆ ಭಕ್ತಿಯ ಬೀಜ ನಿಮ್ಮಲ್ಲಿ ಬೆಳೆಯಲಿ ಬೆಳೆಯಲಿ, ಹಂತ ಹಂತವಾಗಿ ಹಂತ ಹಂತವಾಗಿ ಅದನ್ನು ಬೆಳೆಸ್ಕೊಂಡು ಹೋಗಿರಿ. ಧ್ಯಾನ ಮಾಡಿರಿ, ಮೆಡಿಟೇಷನ್ ಮಾಡಿರಿ, ಅಂತರಂಗದಲ್ಲಿ ಆ ಹರಿಯನ್ನು ಆ ಶಿವನನ್ನು ಆ ಗುರುವನ್ನು ಕಾಣಿರಿ. ಇದು ಭಜಗೋವಿಂದಮ್ಮನ 5ನೇ ಶ್ಲೋಕ. ಯಾವದ್ವಿದ್ಯೋಪಾರ್ಜನ ಸಕ್ತ ತಾವನ್ನಿಜ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೇ ವಾರ್ತಾಂಕೋಪಿ ನ ಪೃಚ್ಛತಿ ಗೇಹೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಕೃಂಕರಣೇ. ಹೇಳಿ, ಇಲ್ಲಿಗೆ 5ನೇ ಶ್ಲೋಕ ಮುಕ್ತಾಯವಾಯಿತು. ಮುಂದಿನ ವಾರ ಗುರುಗಳ ಅನುಗ್ರಹ ಇದ್ದರೆ 6ನೇ ಶ್ಲೋಕವನ್ನು ಅದರ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಳೋಣ.